ದಾನ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿಃ. ಯಾರು ನನ್ನ ಅಪ್ಪನಿಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೋ, ಈ ಬೋಧನೆಯನ್ನು ಅಸೂಯೆಯಿಲ್ಲದೆ ಶ್ರದ್ಧೆಯಿಂದ ಅನುಸರಿಸುತ್ತಾರೋ, ಅವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ನೋಡಿ, ಹೀಗೆ ಹೇಳುತ್ತಾನೆ ಕೃಷ್ಣನು. ಅವನ ಉಪದೇಶವು ಆಜ್ಞೆಯು ಎಲ್ಲ ವೇದಗಳ ಸಾರ. ಆದ್ದರಿಂದ ಅವನ ಮಾತುಗಳು ಸನಾತನವಾಗಿ ಒಂದೇ ಹಾಗೂ ಸನಾತನವಾಗಿ ಸತ್ಯವೂ ಕೂಡ. ಇವತ್ತಿಗೆ ಒಂದು ನಾಳೆಗೆ ಒಂದು ಮಾತು ಅಲ್ಲ. ಶ್ರೀಕೃಷ್ಣನು ಏನು ಹೇಳುತ್ತಾನೋ ಅದು ಯಾವ ಕಾಲಕ್ಕೆ ಆಗಲಿ ಒಂದೇ ಆಗಿರುತ್ತದೆ. ಶ್ರೀಕೃಷ್ಣನು ಈ ಭಗವದ್ಗೀತೆಯನ್ನು ಬರೀ 5000 ವರ್ಷಗಳ ಹಿಂದೆ ಅರ್ಜುನನಿಗೆ ಮಾತ್ರ ಉಪದೇಶಿಸಿದ್ದಲ್ಲ, ಲಕ್ಷ ಕೋಟಿ ವರ್ಷಗಳ ಹಿಂದೆ ಕೃಷ್ಣನೇ ಹೇಳುತ್ತಾನೆ, ಸೂರ್ಯದೇವನಾದ ವಿವಸ್ವಾನನಿಗೆ ಕೂಡ ಉಪದೇಶಿಸಿದನು ಭಗವದ್ಗೀತೆಯನ್ನು. ಆಗಲೂ ಅದೇ ಜ್ಞಾನ, ಇಂದಿಗೂ ಅದೇ ಜ್ಞಾನ, ನಾಳೆ ಕೂಡ ಅದೇ ಜ್ಞಾನ ಉಳಿಯುತ್ತದೆ. ನಮ್ಮ ಸೈಂಟಿಸ್ಟ್ಗಳ ಹಾಗೆ, ವಿಜ್ಞಾನಿಗಳ ಹಾಗೆ ಹಿಂದೆ ಒಂದು ಮಾತು, ಇವತ್ತಿಗೆ ಒಂದು ಮಾತು ಹಾಗೂ ನಾಳೆ ಒಂದು ಮಾತು ಅಲ್ಲ. ಆಧ್ಯಾತ್ಮಿಕ ಜ್ಞಾನವು ಸನಾತನ ಜ್ಞಾನ, ಶಾಶ್ವತವಾದ ಜ್ಞಾನ. ಅಂದು ಒಂದೇ ಮಾತು, ಇಂದು ಒಂದೇ ಮಾತು, ಮುಂದೆ ಕೂಡ ಒಂದೇ ಮಾತಾಗಿರುತ್ತದೆ. ಏಕೆಂದರೆ ಆಧ್ಯಾತ್ಮಿಕ ಜ್ಞಾನವು ನೇರವಾಗಿ ಭಗವಂತನಿಂದ ಬರುತ್ತಿರುವುದು. ಆಧ್ಯಾತ್ಮಿಕ ಜ್ಞಾನವನ್ನು ಯಾರಿಗೂ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ದಿವ್ಯ ಜ್ಞಾನವನ್ನು ಯಾರಿಗೂ ತಯಾರಿಸಲು ಸಾಧ್ಯವಿಲ್ಲ. ಈಗ ಎಷ್ಟೊಂದು ಮಂದಿ ಆಚಾರ್ಯರು ದಿವ್ಯ ಜ್ಞಾನವನ್ನು ನೀಡಿದರು, ನೀಡುತ್ತಿದ್ದಾರೆ. ಶ್ರೀರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ನಿಂಬಾರ್ಕಾಚಾರ್ಯರು, ವಿಷ್ಣು ಸ್ವಾಮಿಗಳು, ಭಕ್ತಿ ಸಿದ್ಧಾಂತರು, ಶ್ರೀಲ ಪ್ರಭುಪಾದರು, ಈ ರೀತಿಯಲ್ಲಿ ಅನೇಕ ಮಂದಿ ಆಚಾರ್ಯರು ದಿವ್ಯ ಜ್ಞಾನವನ್ನು ನೀಡಿದ್ದಾರೆ. ಆದರೆ ಈ ದಿವ್ಯ ಜ್ಞಾನವನ್ನು ಇವರುಗಳು ಆಚಾರ್ಯರು ಸೃಷ್ಟಿ ಮಾಡಿದ್ದೆಂದು ತಿಳಿಯಬೇಡಿ. ಭಗವಂತನು ಏನು ನೀಡಿದ್ದಾನೋ ಅದನ್ನೇ ನೀಡಿದರು. ಭಗವಂತನು ಏನು ಹೇಳುತ್ತಾನೋ ಆಚಾರ್ಯರು ಕೂಡ ಅದನ್ನೇ ಹೇಳುವುದು. ಭಗವಂತನೊಂದು, ಆಚಾರ್ಯರೊಂದು ಹೇಳುವುದೇ ಇಲ್ಲ. ಆಚಾರ್ಯರು ಸಂಪೂರ್ಣ ಜ್ಞಾನದಲ್ಲಿರುತ್ತಾರೆ, ಏಕೆಂದರೆ ಅವರುಗಳು ಉತ್ತಮಾಧಿಕಾರಿ ಭಕ್ತರು. ಭಗವಂತನು ಹಾಕುವ ನಿಯಮಗಳೇ ಧರ್ಮ ಎಂದು ಅವರಿಗೆ ಚೆನ್ನಾಗಿ ಗೊತ್ತು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಆಜ್ಞೆಯು ಎಲ್ಲ ವೇದಗಳ ಜ್ಞಾನದ ತಿರುಳು. ಆದ್ದರಿಂದ ಅದು ಆಕ್ಷೇಪಣೆಗೆ ಅವಕಾಶವಿಲ್ಲದಂತೆ ಶಾಶ್ವತವಾಗಿ ಸತ್ಯವಾಗಿರುತ್ತದೆ. ವೇದಗಳು ನಿತ್ಯವಾಗಿರುವಂತೆ ಈ ಕೃಷ್ಣ ಪ್ರಜ್ಞೆಯ ಸತ್ಯವು ಕೂಡ ನಿತ್ಯವಾದದ್ದು. ಭಗವಂತನ ಮೇಲೆ ಅಸೂಯೆ ಇಲ್ಲದೆ ಮನುಷ್ಯನು ಅವನ ಆಜ್ಞೆಯಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ಎಷ್ಟೊಂದು ಮಂದಿ ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನಗಳನ್ನು ಬರೆಯುತ್ತಾರೆ, ಕಮೆಂಟ್ರಿ. ಏನೂ ಗೊತ್ತಿಲ್ಲ, ಕೃಷ್ಣನ ಭಕ್ತಿ ಸೇವೆ ಗೊತ್ತಿಲ್ಲ. ಆದರೆ ಭಗವದ್ಗೀತೆಯನ್ನು ವಿವರಿಸಲು ಅಲ್ಪ ಬುದ್ಧಿಯಿಂದ ಪ್ರಯತ್ನಿಸುತ್ತಾರೆ. ಕೋಟು ಸೂಟು ಹಾಕಿಕೊಂಡು ನಾನೇ ಸ್ವಾಮೀಜಿ ಎಂದು ಬರೆಯುತ್ತಾನೆ ಒಬ್ಬನು. ಮತ್ತೊಬ್ಬನು ಸನ್ಯಾಸಿಯ ವಸ್ತ್ರ, ಆದರೆ ಫ್ರೆಂಚ್ ಬಿಯರ್ಡ್, ಫ್ರೆಂಚಿನ ಸ್ಟೈಲಾದ ದಾಡಿಯನ್ನು ಬಿಟ್ಟುಕೊಂಡು ನಾನೇ ಸ್ವಾಮೀಜಿ ಎನ್ನುತ್ತಾನೆ. ಅವನು ಭಗವದ್ಗೀತೆಯನ್ನು ಬರೆಯುತ್ತಾನೆ, ಭಗವದ್ಗೀತೆಯನ್ನು ವಿವರಿಸಲು ಪ್ರಯತ್ನಿಸುತ್ತಾನೆ. ಈ ರೀತಿಯಲ್ಲಿ ಅನೇಕ ಮಂದಿ ನಕಲಿ ಸ್ವಾಮಿಗಳು, ಮೋಸಗಾರರು, ಆದರೆ ಭಗವದ್ಗೀತೆಯನ್ನು ಮುಟ್ಟುತ್ತಾರೆ. ಮುಟ್ಟಲಿ, ತೊಂದರೆ ಇಲ್ಲ. ಕೃಷ್ಣನು ಏನು ಹೇಳಿದ್ದಾನೋ ಅದನ್ನು ಅರ್ಥ ಮಾಡಿಕೊಳ್ಳಲು ಮುಟ್ಟಲಿ, ತೊಂದರೆ ಇಲ್ಲ, ಒಳ್ಳೆಯದೇ. ಆದರೆ ಅಧಿಕ ಪ್ರಸಂಗವೂ ಇರಬಾರದು, ವ್ಯಾಖ್ಯಾನಗಳನ್ನು ಬರೆಯಲು ಪ್ರಯತ್ನಿಸಬಾರದು. ಮೊದಲನೆಯದಾಗಿ ವಾಸ್ತವವಾದ ವಿಷಯವೇ ಏನು ಎಂದು ಗೊತ್ತಿಲ್ಲ. ಹೀಗಿದ್ದಲ್ಲಿ ಹೇಗೆ ಅವನು ವ್ಯಾಖ್ಯಾನಗಳನ್ನು ಬರೆಯಲು ಸಾಧ್ಯ? ಕೃಷ್ಣನು ಭಗವದ್ಗೀತೆಯಲ್ಲಿ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಎಂದು ಹೇಳುತ್ತಾನೆ. ಇದು ನಮಗೆಲ್ಲರಿಗೂ ಗೊತ್ತು. ನನ್ನ ಭಕ್ತನಾಗು, ನನ್ನನ್ನು ಸದಾ ಸ್ಮರಿಸು, ನನಗೆ ನಮಸ್ಕಾರ ಮಾಡು ಎಂದು ಹೇಳುತ್ತಾನೆ ಶ್ರೀಕೃಷ್ಣನು. ನೇರವಾಗಿ ಹೇಳುತ್ತಾನೆ. ಒಂದು ಚಿಕ್ಕ ಮಗುವಿಗೆ ಕೂಡ ಇದು ಅರ್ಥವಾಗುತ್ತದೆ. ಆದರೆ ಕೊಳತು ಹೋದ ಮಸಾಲೆಯನ್ನು ಹಾಕಲು ಪ್ರಯತ್ನಿಸುತ್ತಾರೆ ಪೆದ್ದ ಶಿಖಾಮಣಿಗಳು. ಇಲ್ಲ, ಕೃಷ್ಣನ ಭಕ್ತರಾಗಬೇಕಾಗಿಲ್ಲ, ನಾವು ಯಾರಿಗಾದರೂ ಭಕ್ತರಾಗಬಹುದು. ಕೃಷ್ಣನನ್ನೇ ಸ್ಮರಿಸಬೇಕಾಗಿಲ್ಲ, ನಮ್ಮನ್ನು ನಾವೇ ಕೂಡ ಸ್ಮರಣೆ ಮಾಡಿಕೊಳ್ಳಬಹುದು. ನೋಡಿ, ಈ ರೀತಿಯಲ್ಲಿ ಪೆದ್ದ ಶಿಖಾಮಣಿಗಳು ಹೇಳುತ್ತಾರೆ. ಶ್ರೀಲ ಪ್ರಭುಪಾದರು ಇಂತಹವರನ್ನು ಫೂಲ್ಸ್ ಅಂಡ್ ರಾಸ್ಕಲ್ಸ್ ಎಂದು ಹೇಳುತ್ತಾರೆ. ಕೆಲವರಿಗೆ ಈ ಮಾತುಗಳನ್ನು ಕೇಳಲು ಕಷ್ಟವಾಗಬಹುದು, ಆದರೆ ಸತ್ಯವನ್ನು ಇದ್ದಂತೆ ಇದ್ದ ಹಾಗೆ ಹೇಳುತ್ತಾರೆ ಆಚಾರ್ಯರು. ಯಾವುದಕ್ಕೂ ರಾಜಿ ಆಗುವುದಿಲ್ಲ ಆಚಾರ್ಯರು. ನೋ ಕಾಂಪ್ರಮೈಸ್. ಸತ್ಯವಾದ ತತ್ವಗಳನ್ನು ಮುಟ್ಟಿದಾಗ ಕೃಷ್ಣನೊಬ್ಬನೇ ಅಲ್ಲ ದೇವರು, ಎಲ್ಲರೂ ದೇವರೇ ಎಂಬ ಮಾತುಗಳನ್ನೆಲ್ಲ ಕೇಳಿದಾಗ ಆಚಾರ್ಯರಿಗೆ ತಡೆಯಲು ಸಾಧ್ಯವಾಗುವುದಿಲ್ಲ. ಪರಮ ಭಕ್ತರಲ್ಲಿ ಕೋಪವು ಭಯಂಕರವಾಗಿ ಉಂಟಾಗುತ್ತದೆ. ಬೇರೆ ಯಾರಾದರೂ ದೇವರು ಎಂದು ಹೇಳಿದರೆ ಸಾಕು, ಆಚಾರ್ಯರಿಗೆ ಭಯಂಕರವಾದ ಕ್ರೋಧವು ಬರುತ್ತದೆ. ಎಷ್ಟೊಂದು ಬಾರಿ ಈ ಬಾಬಾ ದೇವರು, ಆ ಬಾಬಾಜಿ ದೇವರು ಎಂದು ಯಾರಾದರೂ ಹೇಳಿದರೆ ಸಾಕು, ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ನನ್ನ ಮುಂದೆ ಅವನನ್ನು ಕರೆದುಕೊಂಡು ಬನ್ನಿ, ಅವನ ಮುಖದ ಮೇಲೆ ಒದೆಯುತ್ತೇನೆ, ಜಾಡಿಸಿ ಒದೆಯುತ್ತೇನೆ. ಅವನು ದೇವರಾದರೆ ನನ್ನ ಒಡೆತಗಳಿಂದ ತಪ್ಪಿಸಿಕೊಳ್ಳಲಿ, ನೋಡೋಣ. ಈ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಕ್ರೋಧವನ್ನು ತೋರಿಸುತ್ತಾರೆ, ಭಯಂಕರವಾದ ಕೋಪವನ್ನು ತೋರಿಸುತ್ತಾರೆ. ನಮಗೆ ಅನಿಸಬಹುದು, ಇದೇನಿದು, ಸ್ವಾಮಿಗಳು ಇಷ್ಟೊಂದು ಕೋಪವನ್ನು ತೋರಿಸಬಹುದೇ, ಈ ರೀತಿಯಲ್ಲಿ ನಮಗೆ ಅನಿಸಬಹುದು. ಆದರೆ ಇಂತಹ ಒಂದು ನಡತೆಯಿಂದ ಅವರ ದೃಢ ನಂಬಿಕೆಯನ್ನು ನಾವು ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಒಬ್ಬ ವ್ಯಕ್ತಿಯು ಇದ್ದಾನೆ, ಒಬ್ಬ ಹುಡುಗನೂ ಇದ್ದಾನೆ. ಅವನ ಬಳಿ ಈಗ ಯಾರಾದರೂ ಮೂರನೆಯ ವ್ಯಕ್ತಿ ಹೋಗಿ ನಾನು ಕೂಡ ನಿನ್ನ ತಂದೇನೆ ಎಂದು ಹೇಳಿದರೆ ಆ ಹುಡುಗನು ಸುಮ್ಮನೆ ಬಿಡುತ್ತಾನೆಯೇ? ಯೋಚಿಸಿ ನೋಡಿ, ಜಾಡಿಸಿ ಒದೆಯುತ್ತಾನೆ. ಇದೇ ರೀತಿಯಲ್ಲಿ ಆಚಾರ್ಯರಿಗೆ ಎಲ್ಲರ ತಂದೆ ಯಾರು ಎಂದು ಸ್ಥಿರವಾಗಿ ಗೊತ್ತು, ದೃಢ ನಂಬಿಕೆ ಇದೆ, ಸತ್ಯವನ್ನು ನೋಡಿದವರು. ಈಗ ಅವರ ಮುಂದೆ ಬಂದು ಒಡೆಯನ ಸ್ಥಾನವನ್ನು, ದೇವರ ಸ್ಥಾನವನ್ನು, ತಂದೆಯ ಸ್ಥಾನವನ್ನು ಆಕ್ರಮಣ ಮಾಡಲು ಪ್ರಯತ್ನಿಸಿದಾಗ ಕೋಪ ಬರುವುದು ತುಂಬಾ ಸಹಜ. ಆಚಾರ್ಯರು, ಪರಿಶುದ್ಧ ಭಕ್ತರು ಕ್ರೋಧಗೊಳ್ಳುವುದು ಒಂದು ಸಹಜವಾದ ಸಂದರ್ಭ. ವೈಷ್ಣವರು ಏನನ್ನೇ ಆಗಲಿ ಸಹಿಸಿಕೊಳ್ಳುತ್ತಾರೆ, ಅವರಿಗೆ ಏನೇ ಆಗಲಿ ಸಹಿಸಿಕೊಳ್ಳುತ್ತಾರೆ. ಆದರೆ ದೇವರಿಗೆ ಅಥವಾ ಇತರ ಭಕ್ತರಿಗೆ ಏನಾದರೂ ಅವಮಾನವಾದರೆ ಸಾಕು, ಸಹಿಸುವುದೇ ಇಲ್ಲ. ಇದಕ್ಕೆ ಶ್ರೀಲ ಪ್ರಭುಪಾದರು ಹನುಮಂತನ ಉದಾಹರಣೆಯನ್ನು ಕೊಡುತ್ತಾರೆ. ಆಂಜನೇಯನು ಶ್ರೀರಾಮಚಂದ್ರನ ಪರಮ ಭಕ್ತಳಾದ ಹಾಗೂ ಹೆಂಡತಿಯಾದ ಸೀತಾದೇವಿಯನ್ನು ಭೇಟಿ ಮಾಡಲು ಹೋದಾಗ ಇಡೀ ಲಂಕೆಯನ್ನೇ ಭಸ್ಮ ಮಾಡಿ ಬಂದನು, ಭಯಂಕರವಾಗಿ ಕೋಪಗೊಂಡು ಲಂಕೆಯನ್ನು ಸುಟ್ಟು ಹಾಕಿ ಬಂದನು. ಅಷ್ಟೊಂದು ಕೋಪವು ಹನುಮಂತನಿಗೆ. ಆದ್ದರಿಂದ ವೈಷ್ಣವರಿಗೆ ಕೋಪವೇ ಇರುವುದಿಲ್ಲ ಎನ್ನುವುದು ಅಸತ್ಯ. ಆದರೆ ಅವರ ಕೋಪವು, ಪರಿಶುದ್ಧ ಭಕ್ತರ ಕೋಪವು ಈ ಭೌತಿಕ ಪ್ರಪಂಚದ ತ್ರಿಗುಣಗಳ ಪರಿಣಾಮವಲ್ಲ, ಆಧ್ಯಾತ್ಮಿಕವಾದದ್ದು. ತಮೋಗುಣದಿಂದಲೂ ರಜೋಗುಣದಿಂದಲೂ ಉಂಟಾಗುವಂತಹ ಕೋಪವಲ್ಲ, ಶುದ್ಧ ಸತ್ವದ ಲಕ್ಷಣಗಳೇ. ಆದ್ದರಿಂದ ಎಲ್ಲರೂ ದೇವರು ಎಂದು ಹೇಳಿದಾಗ ಬರುವ ಕೋಪ, ಶ್ರೀಲ ಪ್ರಭುಪಾದರಿಗೆ ಬರುವ ಕೋಪ ಶುದ್ಧ ಸತ್ವದ ಲಕ್ಷಣವೇ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಊಹಾತ್ಮಕ ವ್ಯಾಖ್ಯಾನಗಳನ್ನು ಬರೆಯುವವರಿಗೆ ಎಂದಿಗೂ ಮುಕ್ತಿ ಸಿಗುವುದಿಲ್ಲ. ಈ ಭೌತಿಕ ಪ್ರಪಂಚದ ಬಂಧನದಿಂದ ಎಂದಿಗೂ ಅವರು ಬಿಡುಗಡೆಯಾಗುವುದಿಲ್ಲ. ಅವನು ಎಷ್ಟೇ ದೊಡ್ಡ ಪಂಡಿತನಾಗಿರಬಹುದು, ಆದರೂ ಕರ್ಮ ಬಂಧನಗಳಿಂದ ಬಿಡುಗಡೆಯಾಗುವುದಿಲ್ಲ. ಮತ್ತೊಂದು ಕಡೆಯೋ ಒಬ್ಬ ಸಾಧಾರಣ ವ್ಯಕ್ತಿ, ಏನೂ ಗೊತ್ತಿಲ್ಲ, ಅವನು ಪಂಡಿತನಲ್ಲ, ಅಜ್ಞಾನಿ, ನೋಡಲು ಚೆನ್ನಾಗಿಯೂ ಇಲ್ಲ, ಸಂಪತ್ತಿಲ್ಲ, ಶ್ರೀಮಂತನಲ್ಲ, ವಿದ್ಯಾಭ್ಯಾಸವೂ ಇಲ್ಲ. ಆದರೆ ಭಗವಂತನ ಮಾತುಗಳ ಮೇಲೆ ಒಂದೇ ಒಂದು ನಂಬಿಕೆ, ಭಗವಂತನ ಮಾತುಗಳನ್ನು ದೃಢವಾಗಿ ನಂಬಿದರೆ ಸಾಕು, ಕರ್ಮ ಬಂಧನಗಳಿಂದ ಸುಲಭವಾಗಿ ವಿಮುಕ್ತನಾಗುತ್ತಾನೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಭಗವಂತನ ಮಾತುಗಳನ್ನು ಉಪದೇಶಗಳನ್ನು ಆಚರಿಸದೇ ಹೋದರೂ ಅವುಗಳ ಮೇಲೆ ನಂಬಿಕೆಯನ್ನೊಂದಿಟ್ಟರೇನೆ ಸಾಕು, ಅವನು ಕರ್ಮ ಬಂಧನೆಗಳಿಂದ ವಿಮುಕ್ತನಾಗಿ ಬಿಡುತ್ತಾನೆ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ನಂತರ ಅವನ ದೃಢ ನಂಬಿಕೆಯಿಂದ ಪರಿಶುದ್ಧ ಕೃಷ್ಣ ಪ್ರಜ್ಞೆಗೆ ಆತನು ಬರುತ್ತಾನೆ ಎಂದು ಕೂಡ ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ಕರ್ಮಬಂಧನ ಎಂದು ಹೇಳಿದಾಗ ಅದು ಬರೀ ಪಾಪದ ಕಾರ್ಯಗಳ ಕರ್ಮಬಂಧನ ಎಂದು ತಿಳಿಯಬೇಡಿ. ಪುಣ್ಯ ಕಾರ್ಯಗಳು ಕೂಡ ನಮ್ಮನ್ನು ಈ ಭೌತಿಕ ಪ್ರಪಂಚಕ್ಕೆ ಬಂಧಿಸುತ್ತದೆ, ಬರೀ ಪಾಪ ಕಾರ್ಯಗಳು ಮಾತ್ರವೆಂದು ತಿಳಿಯಬೇಡಿ. ಪುಣ್ಯ ಕಾರ್ಯಗಳು ಕೂಡ ನಮ್ಮನ್ನು ಈ ಭೌತಿಕ ಪ್ರಪಂಚದಲ್ಲಿ ಬಂಧಿಸುತ್ತದೆ. ಈಗ ಭಕ್ತರು ಇದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾರೆ. ಒಬ್ಬ ಭಿಕ್ಷುಕನು ಇದ್ದಾನೆ, ಬೆಗ್ಗರ್. ಈಗ ಅವನಿಗೆ ನಾವು ಒಂದು 2 ರೂಪಾಯಿಗಳನ್ನು ಭಿಕ್ಷೆ ಹಾಕುತ್ತೇವೆ, ದಾನ ನೀಡುತ್ತೇವೆ. ಈಗ ಈ ಕೆಲಸವನ್ನು ನಾವು ಎಷ್ಟೊಂದು ಮಂದಿ ಪುಣ್ಯ ಕಾರ್ಯವನ್ನು ಮಾಡಿದೆವು ಎಂದು ತಿಳಿಯುತ್ತೇವೆ. ಇಲ್ಲಿ ನಾವು 2 ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಂದನೆಯದೇನೆಂದರೆ, ಈಗ ನಾವು ದಾನವನ್ನು ಮಾಡಿದ ಕಾರಣದಿಂದ ನಾವು ಕರ್ಮಫಲಕ್ಕೆ ಒಳಗಾಗುತ್ತೇವೆ, ಮತ್ತೆ ಭಿಕ್ಷುಕನು ಕೂಡ ಕರ್ಮ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಅವನಿಂದ ಆ ದುಡ್ಡನ್ನು ಮತ್ತೆ ಪಡೆಯಲು ನಾವು ಈ ಪ್ರಪಂಚದಲ್ಲಿ ಹುಟ್ಟುತ್ತೇವೆ, ಮತ್ತೆ ಅವನು ಕೂಡ ನಮಗೆ ಮತ್ತೆ ಕೊಡಲು ಈ ಪ್ರಪಂಚದಲ್ಲೇ ಹುಟ್ಟುತ್ತಾನೆ. ಯಾವ ರೂಪದಲ್ಲಾದರೂ ಸರಿ, ಯಾವುದೋ ಒಂದು ರೂಪದಲ್ಲಾದರೂ ಸರಿ, ಋಣವನ್ನು ತೀರಿಸಲು ತೆಗೆದುಕೊಳ್ಳಲು ಇಬ್ಬರು ನೇರವಾಗಿಯೋ ಪರೋಕ್ಷವಾಗಿಯೋ ಭೇಟಿ ಮಾಡುತ್ತೇವೆ. ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಭೇಟಿ ಮಾಡುತ್ತೇವೆ. ಇದು ಒಂದನೆಯ ವಿಷಯ. ಎರಡನೆಯದೇನೆಂದರೆ, ಈಗ ನಾವು ನೀಡಿದ ಆ ಭಿಕ್ಷೆಯಿಂದ ಆ ಭಿಕ್ಷುಕನು ಒಂದು ಪಾಪದ ಕೆಲಸವನ್ನು ಮಾಡುತ್ತಾನೆ. ಒಂದು ಬೀಡಿಯನ್ನು, ಸಿಗರೇಟನ್ನು ಸೇದುತ್ತಾನೆ ಅಥವಾ ಮತ್ತು ಪದಾರ್ಥವನ್ನು ಕುಡಿಯುತ್ತಾನೆ. ಈ ರೀತಿಯಲ್ಲಿ ಯಾವುದಾದರೂ ಒಂದು ಪಾಪದ ಕಾರ್ಯವನ್ನು ಮಾಡುತ್ತಾನೆ. ಆಗ ನಮ್ಮ ಹಣದಿಂದ ಅವನು ಮಾಡಿದ ಪಾಪದ ಕಾರ್ಯದಿಂದ ಅವನಿಗೂ ಪಾಪ ಉಂಟಾಗುತ್ತದೆ, ಹಾಗೂ ನಮಗೂ ಪಾಪ ಉಂಟಾಗುತ್ತದೆ. ನೋಡಿ, ಈ ಕರ್ಮದ ನಿಯಮಗಳು ತುಂಬ ಸೂಕ್ಷ್ಮವಾದದ್ದು, ತುಂಬ ತುಂಬ ಸೂಕ್ಷ್ಮವಾದದ್ದು. ಆದ್ದರಿಂದ ನಾವು ಗುರುಗಳ ಹಾಗೂ ಕೃಷ್ಣನ ಆಜ್ಞೆಗಳಿಗೆ ಅನುಸಾರವಾಗಿ ನಡೆದುಕೊಳ್ಳಬೇಕು, ಆಗ ಕರ್ಮಫಲಗಳಿಂದ ವಿಮುಕ್ತರಾಗುತ್ತೇವೆ. ಈಗ ಯಾರಾದರೂ ಪ್ರಶ್ನಿಸಬಹುದು, ಹಾಗಾದರೆ ನಾನು ಯಾರಿಗೂ ದಾನವನ್ನೇ ಮಾಡಬಾರದೆ ಪ್ರಭುಗಳೇ? ಈ ರೀತಿಯಲ್ಲಿ ಯಾರಾದರೂ ಈಗ ಕೇಳಬಹುದು. ಇದಕ್ಕೆ ಉತ್ತರ ಶ್ರೀಲ ಪ್ರಭುಪಾದರು ನೀಡಿದ್ದಾರೆ. ಕೃಷ್ಣನು ವಿಧ ವಿಧವಾದ ದಾನಗಳನ್ನು ವಿವರಿಸಿದ್ದಾನೆ. ತಮೋಗುಣದಲ್ಲಿನ ದಾನ, ರಜೋಗುಣದಲ್ಲಿನ ದಾನ ಹಾಗೂ ಸತ್ವಗುಣದಲ್ಲಿ ದಾನ. ಆದರೆ ಕೃಷ್ಣನು ಹೇಳುತ್ತಾನೆ, ಈ 3 ಗುಣಗಳಲ್ಲಿಯೂ ದಾನವನ್ನು ಮಾಡಬಾರದು. ಮತ್ತೆ ಯಾವ ಗುಣದಲ್ಲಿ ದಾನವನ್ನು ಮಾಡಬೇಕು? ಶುದ್ಧ ಸತ್ವದಲ್ಲಿನ ದಾನವು ಮಾತ್ರ ನಾವು ಮಾಡಬೇಕು, ನಮ್ಮನ್ನು ಕರ್ಮ ಬಂಧನದಿಂದ ಮುಕ್ತಿಗೊಳಿಸುತ್ತದೆ. ಶುದ್ಧ ಸತ್ವದಲ್ಲಿನ ದಾನವು ಮಾತ್ರ ನಮ್ಮನ್ನು ಕರ್ಮ ಬಂಧನದಿಂದ ಮುಕ್ತಿಗೊಳಿಸುತ್ತದೆ. ದಾನ ಮಾಡಬೇಕು, ಇದು ಸತ್ಯ. ಖಂಡಿತವಾಗಿಯೂ ನಾವು ದಾನ ಧರ್ಮಗಳನ್ನು ಆಚರಿಸಬೇಕು. ಆದರೆ ಯಾವುದು ದಾನ, ಯಾವುದು ಧರ್ಮ ಎಂದು ತಿಳಿದುಕೊಂಡು ಮಾಡಬೇಕು. ಇದಕ್ಕೆ ಒಂದು ಸುಂದರವಾದ ಉದಾಹರಣೆ ಉಂಟು. ಒಬ್ಬ ರೋಗಿಯು ಇದ್ದಾನೆ, ಅವನಿಗೆ ಈಗ ಒಂದು ಔಷಧಿಯು ಬೇಕು. ನಮಗೆ ಇಷ್ಟ ಬಂದ ಔಷಧಿಯನ್ನು ನಾವು ಅವನಿಗೆ ಕೊಟ್ಟರೆ ಅದು ನಿಜವಾದ ಸಹಾಯವು ಹೇಗೆ ಆಗುತ್ತದೆ? ನೀವೇ ಯೋಚಿಸಿ ನೋಡಿ. ರೋಗಿಗೆ ಏನೋ ಒಂದು ಔಷಧಿ ಈಗ ಬೇಕು, ಆದರೆ ನಮಗೆ ಇಷ್ಟ ಬಂದ ಔಷಧಿಯನ್ನು ನಾವು ಕೊಡುವಂತಿಲ್ಲ. ಈಗ ರೋಗಿಗೆ ಯಾವ ಔಷಧಿಯನ್ನು ಕೊಟ್ಟರೆ ಒಳ್ಳೆಯದಾಗುತ್ತದೆ, ಯಾವ ಔಷಧಿಯನ್ನು ಕೊಟ್ಟರೆ ಕೆಟ್ಟದಾಗುತ್ತದೆ ಎಂದು ಡಾಕ್ಟರಿಗೆ ಗೊತ್ತು, ವೈದ್ಯಕೀಯನಿಗೆ ಗೊತ್ತು. ಈಗ ಇದೇ ರೀತಿಯಲ್ಲಿ ನಿಜವಾದ ದಾನ ಯಾವುದು ಎಂದು ಭಗವಂತನಿಗೆ ಹಾಗೂ ಭಗವಂತನ ಭಕ್ತರಿಗೆ ಗೊತ್ತು. ದಾನವನ್ನು ನೀಡುವುದು ಖಂಡಿತವಾಗಿಯೂ ತಪ್ಪಲ್ಲ, ಖಂಡಿತವಾಗಿಯೂ ದಾನ ಧರ್ಮಗಳನ್ನು ನಾವು ಮಾಡಬೇಕು. ಆದರೆ ಯಾವುದು ಸರಿ ಯಾವುದು ತಪ್ಪು ಎಂಬುವ ಜ್ಞಾನದಿಂದ ಮಾಡಬೇಕು. ಈಗ ಗೋದಾನ ಎಂಬುದು ತುಂಬ ಒಳ್ಳೆಯದು ಎಂದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ನಾವು ಒಂದು ಗೋವನ್ನು ಹಸುವನ್ನು ಕಟುಕನಿಗೆ ಕೊಡುವುದಿಲ್ಲ, ಬುಚರ್ ಪ್ರಾಣಿಗಳನ್ನು ಕಡೆದು ಮಾಂಸದ ವ್ಯಾಪಾರವನ್ನು ಮಾಡುವವನಿಗೆ ಕೊಡುವುದಿಲ್ಲ. ಹೇ ಕಟುಕ, ತೆಗೆದುಕೋ ನನ್ನ ದಾನವನ್ನು, ನಾನು ಗೋದಾನವನ್ನು ಮಾಡಲು ಇಚ್ಛಿಸಿದೆ, ಆದ್ದರಿಂದ ಈ ಹಸುವನ್ನು ದಾನವಾಗಿ ತೆಗೆದುಕೋ ಎಂದು ಯಾರೂ ಕೊಡುವುದಿಲ್ಲ. ಏಕೆಂದರೆ ಇದು ತಮೋಗುಣದ ದಾನವಾಗುತ್ತದೆ. ಇದೇ ರೀತಿಯಲ್ಲಿ ದಾನಗಳಲ್ಲಿ ವಿಧ ವಿಧವಾದ ದಾನಗಳು ಉಂಟು. ತಮೋಗುಣದಲ್ಲಿ ದಾನ, ರಜೋಗುಣದಲ್ಲಿ ದಾನ, ಸತ್ವಗುಣದಲ್ಲಿ ದಾನ. ಈ ಮೂರು ದಾನಗಳು ಕರ್ಮಗಳಿಂದ ಬಂಧಿಸುತ್ತವೆ. ಹೌದು, ಸತ್ವಗುಣದಲ್ಲಿ ಮಾಡುವ ದಾನವು ಕೂಡ ಈ ಒಂದು ಭೌತಿಕ ಪ್ರಪಂಚಕ್ಕೆ ನಮ್ಮನ್ನು ಬಂಧಿಸುತ್ತದೆ. ಆದರೆ ಶುದ್ಧ ಸತ್ವದ ದಾನವು ನಮ್ಮ ಕರ್ಮಗಳಿಂದ ವಿಮುಕ್ತಿಗೊಳಿಸುತ್ತದೆ. ಈಗ ಇಂತಹ ಉತ್ತಮವಾದ ದಾನವು ಯಾವುದು? ಇದು ಪ್ರಶ್ನೆ. ಅವುಗಳು ಯಾವುವೆಂದರೆ ಮುರೇಮುರು ತುಂಬ ತುಂಬ ಸುಲಭವಾದ ದಾನಗಳು. ಒಂದನೆಯದು ಕೃಷ್ಣ ಜ್ಞಾನದ ದಾನ. ಕೃಷ್ಣನ ಜ್ಞಾನವನ್ನು ನಾವು ಎಲ್ಲರಿಗೂ ಹಂಚಬೇಕು. ನಾನು ಯಾರು ಎಂದು ಎಷ್ಟೊಂದು ಮಂದಿಗೆ ಗೊತ್ತೇ ಇಲ್ಲ. ನಿಜವಾದ ತಂದೆ ಯಾರು ಎಂದು ಎಷ್ಟೊಂದು ಮಂದಿಗೆ ಗೊತ್ತಿಲ್ಲ. ಮರಣದ ನಂತರ ಏನಾಗುತ್ತೇನೆ ಎಂದು ಎಷ್ಟೊಂದು ಮಂದಿಗೆ ಗೊತ್ತಿಲ್ಲ. ಆದ್ದರಿಂದ ಭಗವಂತನ ಜ್ಞಾನವು, ಆಧ್ಯಾತ್ಮಿಕ ಜ್ಞಾನವು, ಭಗವದ್ಗೀತೆಯ ಜ್ಞಾನವು ಎಲ್ಲರಿಗೂ ಹಂಚಬೇಕು. ಇದು ನಿಜವಾದ ದಾನ, ಒಂದನೆಯ ದಾನ. ನಂತರ ಎರಡನೆಯ ದಾನ ಹರಿನಾಮದ ದಾನ, ಕೃಷ್ಣನಾಮದ ದಾನ. ಇದನ್ನು ಕೂಡ ನಾವು ಹಂಚಬೇಕು. ಎಲ್ಲರಿಗೂ ಭಗವಂತನ ನಾಮಸ್ಮರಣೆಯನ್ನು ನೀಡಬೇಕು, ಜಪ ಮಾಡಲು ಎಲ್ಲರಿಗೂ ಹೇಳಬೇಕು, ಉದ್ದೇಶವನ್ನು ಕೂಡ ಹೇಳಬೇಕು. ಏಕೆ ಭಗವಂತನ ನಾಮವನ್ನು ಉಚ್ಚರಿಸಬೇಕೆಂದು ಹೇಳಬೇಕು. ಇದು ನಿಜವಾದ ದಾನ. ಈಗ ಯಾರಾದರೂ ಹೇಳಬಹುದು, ಭಿಕ್ಷುಕನಿಗೆ ಆಹಾರವೇ ಇಲ್ಲ, ಇವೆರಡನ್ನು ಕೊಟ್ಟರೆ, ಜ್ಞಾನವನ್ನು ಹಾಗೂ ನಾಮವನ್ನು ಕೊಟ್ಟರೆ ಹೊಟ್ಟೆ ಹಸಿವಿನ ಪರಿಸ್ಥಿತಿಯಲ್ಲಿ ಹೇಗೆ ಭಿಕ್ಷುಕನು ಹೇಗೆ ಸ್ವೀಕರಿಸುತ್ತಾನೆ? ಈ ರೀತಿಯಲ್ಲಿ ಯಾರಾದರೂ ಕೇಳಬಹುದು. ಈ ಪ್ರಶ್ನೆಗೆ ಉತ್ತರವಾಗಿರುವುದೇ ಮೂರನೆಯ ದಾನ. ಏನದು? ಶ್ರೀಕೃಷ್ಣನ ಪ್ರಸಾದ. ಕೃಷ್ಣನ ಪ್ರಸಾದವನ್ನು ದಾನವಾಗಿ ಕೊಡಬೇಕು. ಇದು ಮೂರನೆಯ ದಾನ. ಪ್ರಸಾದ ಅಂದರೆ ಎಷ್ಟೊಂದು ಮಂದಿ ಒಂದು ಚಿಕ್ಕ ದೊನ್ನೆಯಲ್ಲಿ ಕೊಡುವುದೆಂದು ತಿಳಿಯುತ್ತಾರೆ, ಒಂದು ಚಿಕ್ಕ ಕಪ್ಪಿನಲ್ಲಿ ಕೊಡುವುದು ಎಂದು ಭಾವಿಸುತ್ತಾರೆ, ಅಥವಾ ಒಂದು ಚೂರೇಚೂರು ಕೈಯಲ್ಲಿ ಕೊಡುವುದು ಎಂದು ತಿಳಿಯುತ್ತಾರೆ. ಅಲ್ಲ, ಪ್ರಸಾದವೆಂದರೆ ಅದು ತಿಂಡಿಯಾಗಿರಬಹುದು, ಅಂದರೆ ಟಿಫನ್ ಆಗಿರಬಹುದು, ಮಧ್ಯಾಹ್ನದ ಊಟವಾಗಿರಬಹುದು, ಅಥವಾ ರಾತ್ರಿಯ ಭೋಜನವಾಗಿರಬಹುದು. ಟಿಫನ್, ಲಂಚ್ ಹಾಗೂ ಡಿನ್ನರ್ ಯಾವುದಾದರೂ ಆಗಿರಬಹುದು. ಪ್ರಸಾದವೆಂದರೆ ಸ್ವಲ್ಪವೇ ಸ್ವಲ್ಪವೆಂದು ತಿಳಿಯಬಾರದು. ಯಾವುದು ಕೃಷ್ಣನಿಗೆ ನೈವೇದ್ಯವಾಗಿದೆಯೋ ಅದನ್ನು ನಾವು ಪ್ರಸಾದ ಎಂದು ಹೇಳುತ್ತೇವೆ. ಈಗ ಕೃಷ್ಣನಿಗೆ ನಾವು ಏನು ನೈವೇದ್ಯ ಮಾಡಬೇಕು? ಕೃಷ್ಣನಿಗೆ ನೈವೇದ್ಯ ಮಾಡಬೇಕೆಂದರೆ ನಾವು ಕೇವಲ ಮೂರೇ ಮೂರು ವಸ್ತುಗಳನ್ನು ದೂರವಿಟ್ಟರೆ ಸಾಕು. ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಮಾಂಸ ಪದಾರ್ಥಗಳು. ಮಾಂಸ ಪದಾರ್ಥಗಳು ಎಂದಾಗ ಮೊಟ್ಟೆ ಕೂಡ ಆ ಮಾಂಸ ಪದಾರ್ಥಗಳಲ್ಲಿ ಸೇರುತ್ತದೆ. ಇದನ್ನು ನಾವು ಚೆನ್ನಾಗಿ ಜ್ಞಾಪಕವನ್ನಿಟ್ಟುಕೊಳ್ಳಬೇಕು. ನೋಡಿ, ಇಷ್ಟೇ, ತುಂಬ ಸುಲಭ. ಶ್ರೀ ಕೃಷ್ಣನಿಗೆ ನೈವೇದ್ಯ ಮಾಡುವುದು ತುಂಬ ಸುಲಭ. ಈ ಮೂರು ವಸ್ತುಗಳನ್ನು ಪಕ್ಕದಲ್ಲಿಟ್ಟರೆ ಸಾಕು, ಆ ಭಕ್ತವತ್ಸಲನು ಸ್ವೀಕರಿಸುತ್ತಾನೆ. ಶ್ರೀ ಕೃಷ್ಣ ಪ್ರಸಾದವನ್ನು ಸೃಷ್ಟಿ ಮಾಡುವುದು ತುಂಬ ಸುಲಭ. ನಾವು ಮಾಡಿದ ತಿನಿಸುಗಳನ್ನು, ತಿಂಡಿ ತಿನಿಸುಗಳನ್ನು ಒಂದೇ ಒಂದು ತುಳಸಿ ದಳವನ್ನು ಹಾಕಿ ಅವನ ಮುಂದಿಟ್ಟರೆ ಸಾಕು. ಸುಲಭವಾದ ಮಂತ್ರವನ್ನು ಹೇಳಿದರೆ ಸಾಕು, ಗುರುಗಳ ಮಂತ್ರವನ್ನು ಹೇಳಿದರೆ ಸಾಕು, ತಿಂದು ಬಿಡುತ್ತಾನೆ ಭಗವಂತನು. ತಿಂದು ನಮಗೂ ಕೊಡುತ್ತಾನೆ. ಇದು ಭಗವಂತನ ಅಪಾರ ಕರುಣೆ ಕೃಪೆ. ಇಂತಹ ಒಂದು ಪ್ರಸಾದವನ್ನು ನಾವು ದಾನವಾಗಿ ಕೊಡಬೇಕು. ಈಗ ಈ ಮೂರು ದಾನಗಳ ಮಹಿಮೆ ಏನೆಂದರೆ, ದಾನ ಕೊಟ್ಟವನಿಗೂ ವಿಮುಕ್ತಿ, ದಾನ ಪಡೆದವನಿಗೂ ವಿಮುಕ್ತಿ. ನೋಡಿ ಎಷ್ಟು ಚಂದ, ಎಷ್ಟು ಸುಲಭ. ಆದ್ದರಿಂದ ನಾವು ಕೃಷ್ಣ ಜ್ಞಾನವನ್ನು ಕೊಡಬೇಕು, ಕೃಷ್ಣ ನಾಮವನ್ನು ಹರಡಬೇಕು, ಕೃಷ್ಣ ಪ್ರಸಾದವನ್ನು ಹಂಚಬೇಕು. ಇದು ನಿಜವಾದ ದಾನ, ಎಲ್ಲರಿಗೂ ಸಂತೃಪ್ತಿಯನ್ನು ನೀಡುವ ದಾನ. ಹರೇ ಕೃಷ್ಣ.